ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாம க்ரஹணாதேவா நிரஸ்த க்ரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்த ஸ்தானந்த சய்யாய பூர்ண ஜ்ஞான ரசார்ணசே உத்துங்க வாக்தரங்காய மத்வதுக்தாப்தயே நம. குருமகிலகுணஜம் சத்குணைகாதிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச வததாம் கல்பவ்ருக்ஷாய நமதாம் காமதேனவே நீலாகராச்சிதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சர்ய ஹரிப்ரீதி சுவித்யாவாதசாரிணஃ இஷ்டதான் கஷ்டஹத்ரோன்னஹ வித்யாமான்யான் முனீன் நமஃ. வாஜராஜபதத்வந்த்வ வாரிஜாசக்தமானசான் விஸ்வப்ரியகுருன் வந்தே மந்தோஹம் தீவிசுத்தயே. சத்யம் சத்யம் புனஃ சத்யம் விஷ்ணுதீர்த்தப்ரசாததஃ ஸர்வே காமா பவந்த்யேவா ஸ்வபதோ பிம்பசந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேமதீர்த்தம் வந்தே க்யபீஷ்டதம். ஸ்ரீகுருப்யோ நம. ஹரி ஓம். ஜலஜேஷ்டநிபாகாரம் ஜகதீஷபதாஸ்ரயம் ஜகதீதரவிக்யாதம் ஜகந்நாதகுரும் பஜே. ஸ்ரீகுருப்யோ நம. ஹரி ஓம். நின்ன வரிவு ஹரிகதாமிருத சாரத முதலனைய சந்திய ಮೊದಲನೆಯ ಪದ್ಯದ ಚೂರು ವಿಷಯವನ್ನು ನೋಡಿದೆವು ಮತ್ತು ಇನ್ನೊಮ್ಮೆ ಅದನ್ನು ನೋಡುವುದಾದರೆ ಶ್ರೀರಮಣಿ ಕರಕಮಲ ಪೂಜಿತ. ಇಲ್ಲಿ ನಾನು ಒಮ್ಮೆ ಪದ್ಯ ಹೇಳುವಾಗ ಇದನ್ನು ಯಾರ್ಯಾರು ಕೇಳುತ್ತಾ ಇರ್ತಾರೆ ಅವರೆಲ್ಲರೂ ಕೂಡ ನಾನು ಹೇಳುವಾಗ ಅವರು ಕೂಡ ಹೇಳಿದರೆ ಅದು ಉಪದೇಶದಂತಾಗಿ ಬಿಡುತ್ತೆ. ಹರಿಕಥಾಂತ ಸಾರ ಮಂತ್ರತುಲ್ಯ ಗ್ರಂಥ. ಒಂದೊಂದು ಪದ್ಯದಲ್ಲೂ ಕೂಡ ಭಗವಂತನ ರೂಪಗಳು ಪ್ರತಿಷ್ಠಾ ಮಾಡಿ ದಾಸರಾಯರು ನಿರ್ಮಾಣ ಮಾಡಿದ ಗ್ರಂಥ ಇದು. ಕನ್ನಡದಲ್ಲೇ ಇದ್ದದ್ದರಿಂದ ಪುಸ್ತಕ ಸಿಗುತ್ತೆ. ಕನ್ನಡ ಬರುತ್ತಾದ್ದರಿಂದ ಪುಸ್ತಕ ಓದಿಕೊಂಡು ಹೋಗುವವರು ತುಂಬ ಜನ ಇರ್ತಾರೆ. ಆದರೆ ಗುರುಗಳಿಂದ ಕ್ರಮ ಪ್ರಕಾರವಾಗಿ ಹರಿಕಥಾಮೃತ ಸಾರ ಉಪದೇಶ ಆಗಿರಬೇಕು. ಆ ಉಪದೇಶ ಆಗಿ ಚೆನ್ನಾಗಿ ಪಾರಾಯಣಾದಿಗಳು ಮಾಡಿಕೊಂಡರೆ ಬರುವ ಫಲ ಬಹಳ ವಿಶೇಷ. ಈಗ ಅನೇಕ ಮಂತ್ರಗಳಿವೆ, ಆ ಮಂತ್ರಗಳು ಪುಸ್ತಕಗಳಲ್ಲೂ ಪ್ರಿಂಟ್ ಆಗಿ ಬರ್ತಾ ಇರುತ್ತೆ. ಮಂತ್ರರತ್ನಾಕರ, ಮಂತ್ರ ಸಂಗ್ರಹ, ಮಂತ್ರ ಸಾರ ಅಂತ ಇವೆಲ್ಲ ತುಂಬ ತಂತ್ರಸಾರ ಸಂಗ್ರಹದ್ದು ಪುಸ್ತಕ, ಅನೇಕ ಪುಸ್ತಕಗಳು ಸಿಗ್ತಾ ಇರುತ್ತೆ. ಅಲ್ಲಿ ನೋಡಿಕೊಂಡು ಯಾವುದೋ ಒಂದು ಮಂತ್ರ ನಮಗೆ ಬೇಕಾಗಿದ್ದು ತೆಗೆದುಕೊಂಡು ಕನ್ನಡದಲ್ಲಿ ಓದಿ ಸಂಸ್ಕೃತದಲ್ಲಿ ಓದಿಕೊಂಡು ಆ ಮಂತ್ರ ಜಪ ಮಾಡಲಿಕ್ಕೆ ಶುರು ಮಾಡಿದರೆ ಮಂತ್ರ ಜಪ ಮಾಡಿದ್ದಾಗುತ್ತಷ್ಟೇ ಹೊರತು ಮಂತ್ರ ಫಲ ಬರಲ್ಲ ಅನ್ನೋದು. ಇದು ಹರಿಕಥಾಮೃತಸಾರ, ಇದು ಗ್ರಂಥ, ಇದು ಮಂತ್ರವಲ್ಲ. ಆದ್ದರಿಂದ ನಾನು ಪುಸ್ತಕ ತಗೊಂಡು ನನ್ನ ಪ್ರಕಾರ ನಾನು ಓದಿಕೊಡುತ್ತೇನೆ, ಫಲ ಬರಲ್ವಾ ಅಂದರೆ ಹೇಳ್ತಾರೆ ಆ ಹರಿಕಥಾಮೃತ ಸಾರ ಮಂತ್ರ ತುಲ್ಯ ಮಹಾಗ್ರಂಥ ಇದು. ಆದ್ದರಿಂದ ಇದನ್ನ ಗುರುಗಳ ಮೂಲಕ ಉಪದೇಶ ತಗೊಂಡರೆ ಬರುವ ವಿಶೇಷವಾದ ಫಲವೇ ಬೇರೆ. ಆದ್ದರಿಂದ ಇವಾಗ ಏನು ನಾನು ಹೇಳ್ತಾ ಇರ್ತೇನೆ, ನನ್ನ ಉದ್ದೇಶ ಇಷ್ಟು. ನಾನು ಹೇಳುವಾಗ ಯಾರು ಯಾರು ಅದನ್ನ ಉಪದೇಶ ಅಂತ ಸ್ವೀಕಾರ ಮಾಡಿ ಉಚ್ಚಾರ ಮಾಡುತ್ತಾರೋ ಅಲ್ಲಲ್ಲಿ ಭಗವಂತ ವಿಶೇಷವಾದ ಪರಿಣಾಮ ಕೊಡಲಿ ಎಂಬ ಉದ್ದೇಶದಿಂದ ನಾನು ಇಲ್ಲಿ ಹೇಳುವುದರಿಂದ ಯಾರ್ಯಾರು ಕೇಳುತ್ತಾರೆ ಕೇಳುವ ಕಾಲಕ್ಕೆ ಅದನ್ನ ನಾನು ಒಮ್ಮೆ ಹೇಳಿದ್ದನ್ನ ಪುನಃ ಅವರು ಉಚ್ಚಾರ ಮಾಡಿ ಅದನ್ನ ಸ್ವೀಕಾರ ಮಾಡಿದರೆ ಅದು ವಿಶೇಷ ಪರಿಣಾಮಕಾರಿ ಆಗಿಯೇ ಆಗುತ್ತೆ. ಇದೊಂದು ಸಂಪ್ರದಾಯ. ಆದ್ದರಿಂದ ಆ ರೀತಿ ಇಚ್ಛಾ ಇರತಕ್ಕಂಥವರು ಆ ರೀತಿ ಉಚ್ಚಾರ ಮಾಡಬಹುದು. ಹಾಗಾದರೆ ಶ್ರೀರಮಣಿ ಕರಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವ ಇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದು ಯಮಗೆ ಮಂಗಳವ. ಇದು ಮೊದಲನೆಯ ಪದ್ಯ. ಸಾಮಾನ್ಯವಾಗಿ ಮೊದಲನೆಯ ಪದ್ಯದಲ್ಲಿ, ಮೊದಲನೆಯ ಶ್ಲೋಕಗಳಲ್ಲಿ, ಮೊದಲನೆಯ ಪದ್ಯದಲ್ಲಿ, ಇಡೀ ಗ್ರಂಥದಲ್ಲಿ ಯಾವ ಭಗವಂತನ ರೂಪವನ್ನು ಕುರಿತು ಹೇಳಬೇಕು ಅಂತಿದ್ದಾರೋ, ಇಡೀ ಗ್ರಂಥದಲ್ಲಿ 32 ಸಂಧಿಗಳಲ್ಲಿ ಏನು ರಹಸ್ಯವನ್ನೆಲ್ಲ ಬಿಚ್ಚಿಡಬೇಕು ಅಂತಿದ್ದಾರೋ ಅವೆಲ್ಲವನ್ನು ಮೊದಲನೆಯ ಪದ್ಯದಲ್ಲೇ ತೆಗೆದಿಡುವುದು ಸಂಪ್ರದಾಯ. ಅಂದರೆ ಸೂಕ್ಷ್ಮವಾದ ರೂಪದಲ್ಲಿ ಎಲ್ಲ ವಿಷಯಗಳನ್ನ ಮೊದಲಿನ ಪದ್ಯದಲ್ಲೇ ಪ್ರತಿಪಾದನೆ ಮಾಡುವುದು ಅನಾದಿಯಿಂದ ಬರುವಂತಹ ಸಂಪ್ರದಾಯ. ಆ ರೀತಿಯಲ್ಲಿ ಜಗನ್ನಾಥದಾಸರು ಮೊದಲನೆಯ ಪದ್ಯದಲ್ಲಿ ಇಡೀ 32 ಗ್ರಂಥಗಳ ಸಾರವನ್ನು ಇಟ್ಟಿದ್ದಾರೆ. ಅದಕ್ಕೆ ಯಾರಿಗೆ ಎಂಥ ಫಲ ಬೇಕಾದರೂ ಈ ಮೊದಲನೇ ಪದ್ಯವನ್ನು ಅನೇಕ ಸಲ ಆವರ್ತಿ ಮಾಡಿಕೊಂಡರೆ ಆ ರೀತಿಯಾಗಿರತಕ್ಕಂಥ ಫಲಗಳು ಬರುವುದು ಕಂಡು ಬಂದಿದೆ. ಆದ ಕಾರಣ ಈ ಒಂದು ಪದ್ಯದಲ್ಲಿ ಅರ್ಥವನ್ನು ನೋಡುವುದಾದರೆ, ನಾರಸಿಂಹನೇ ನಮಿಪೆ ಕರುಣಿಪುದು ಯಮಗೆ ಮಂಗಳವ. ನರಸಿಂಹನಿಗೆ ನಮಸ್ಕಾರ ಮಾಡುತ್ತಾ ಇದ್ದಾರೆ. ಯಾಕೆ ಇಲ್ಲಿ ಅನೇಕ ಭಗವದ್ ರೂಪಗಳಿರುವಾಗ ನರಸಿಂಹನಿಗೇನೆ ನಮಸ್ಕಾರ ಯಾಕೆ ಮಾಡಿದರು ಅಂದರೆ, ಗ್ರಂಥದ ಆರಂಭದಲ್ಲಿ ಎರಡು ರೀತಿಯಾದ ದೇವತೆಗಳಿಗೆ ನಮಸ್ಕಾರ ಮಾಡಬೇಕು. ಒಂದು ಆಧಿಕಾರಿಕಿ, ಎರಡನೇದು ಅಭಿಷ್ಟ. ಮೊದಲನೇದು ಅಂದರೆ ಆ ಗ್ರಂಥದಲ್ಲಿ ಯಾವ ದೇವತೆಗೆ ಅಧಿಕಾರ ಅಂದರೆ ಯಾವ ದೇವತೆಯ ಕುರಿತು ಹೇಳುತ್ತಾ ಇದೋ ಆ ದೇವತೆ ಆ ಗ್ರಂಥದಲ್ಲಿ ಆಧಿಕಾರಿಕ ದೇವತ. ಇನ್ನ ಗ್ರಂಥಕರ್ತೃಗಳಾದವರಿಗೆ ಯಾರು ಇಷ್ಟ ಮೂರ್ತಿಯೋ ಅದು ಅಭಿಷ್ಟ ಮೂರ್ತಿ. ಆ ಎರಡೂ ದೇವತೆಗಳನ್ನ ಇಲ್ಲಿ ಚೆನ್ನಾಗಿ ಚಿಂತನೆ ಮಾಡಬೇಕು ಅಷ್ಟೇ. ಅಭಿಷ್ಟ ಅಂತ ಇನ್ನೊಂದರ್ಥ ಇಷ್ಟಾರ್ಥಗಳನ್ನು ದಯಪಾಲಿಸುವಂತಹ ದೇವತ. ಹಾಗಾದರೆ ಇಲ್ಲಿ ಆಧಿಕಾರಿಕ ಮೂರ್ತಿಯ ಗ್ರಂಥಕ್ಕೆ ಗ್ರಂಥ ಪ್ರತಿಪಾದ್ಯ ಮೂರ್ತಿ ಯಾರು ಅಂದರೆ, ಮೊದಲೇ ತಿಳಿಸಿಕೊಟ್ಟು ಹರಿಕಥಾಮೃತ ಸಾರ. ಹರಿ ಅಂದರೆ ಶಬ್ದದ ಅರ್ಥ ಏನು ಗೊತ್ತೋ ಅದು ಹೇಳುತ್ತಾರೆ. ಹರತಿ ಇತಿ ಹರಿ, ಹರಣೆ ಮಾಡುತ್ತಾನಾದ್ದರಿಂದ ಹರಿ. ಏನನ್ನು ನಾಶ ಮಾಡುತ್ತಾನೆ? ಹರಣನ ನಾಶ. ಏನು ನಾಶ ಮಾಡುವಂಥವ ಅಂದರೆ, ಅತ್ಯಂತ ಅನಿಷ್ಟಕರವಾದ್ದು ಯಾವುದೋ ಅದನ್ನ ನಾಶ ಮಾಡುವಂಥವ. ಯಾವುದು ನಮಗೆ ಅತ್ಯಂತ ಅನಿಷ್ಟಕರವಾದ್ದು ಅಂದರೆ, ಚಿದಾನಂದಾತ್ಮಕನಾಗಿರತಕ್ಕಂಥ ಜ್ಞಾನ ಆನಂದ ಇವೆರಡೇ ಸ್ವರೂಪ ಜೀವನಿಗೆ, ಯಾರೋ ಮುಕ್ತಿಯೋಗ್ಯ ಜೀವನಿಗೆ. ಅಂಥ ಜೀವನಿಗೆ ಅವನ ಜ್ಞಾನ ಆನಂದಗಳು ಅನುಭವಕ್ಕೆ ಬಾರದಂತೆ ಇದ್ದುಕೊಂಡು ಅವನಿಗೆ ನಾನಾ ರೀತಿಯಾದ ದುಃಖದ ಸಂಪರ್ಕ ಆಗಲಿಕ್ಕೆ ಕಾರಣವಾದ ಪ್ರಧಾನವಾದ್ದು ಯಾವುದು ಕಾರಣ ಅಂದರೆ, ಅವನ ಸುತ್ತೂ ಇರುವ ಲಿಂಗ ದೇಹ. ಅನಾದಿ ಕರ್ಮ ರೂಪವಾಗಿರತಕ್ಕಂಥ ಲಿಂಗ ದೇಹ ಒಳಗೆ ಅವಿದ್ಯಾ ಕಾಮ ಕರ್ಮ ಎಂಬ ಬೀಜಗಳಿಂದ ತುಂಬಿಕೊಂಡಿದ್ದು, ಆ ರೀತಿಯಾಗಿರತಕ್ಕಂಥ ಲಿಂಗ ದೇಹ ಏನಿದೆ ಇದೇ ದೊಡ್ಡ ಅನರ್ಥ. ಇವನು ಸುತ್ತು ಇರತಕ್ಕಂಥದ್ದು ಇವನಿಗೆ ಯಾವುದನ್ನೂ ಸಿಗಗೊಡದೆ ಯಾವುದು ಬೇಡವೋ ಅವೆಲ್ಲವೂ ಬರುವಂತೆ ಮಾಡುವುದೇ ಈ ಲಿಂಗದೇಹದ ಪ್ರಭಾವ. ಅದನ್ನ ಸ್ವಾಮಿ ನಾಶ ಮಾಡತಾನೆ. ಆದ್ದರಿಂದ ಹರಿ ಎಂದು ಯಾರ ಹರಿ ಶಬ್ದವಾಚ್ಯ ಬಿಂಬಮೂರ್ತಿ. ಆ ಬಿಂಬಮೂರ್ತಿ ಜೀವನ ಸ್ವರೂಪ ದೇಹದಲ್ಲಿ ಯಾವ ರೂಪದಿಂದಿರುತ್ತಾನೆ ಅಂದರೆ ನೃಸಿಂಹ ರೂಪದಿಂದಿರ್ತಾನೆ. ಅಂದರೆ ಜೀವನ ಆಕಾರ ಯಾವುದಿರುತ್ತೋ ಆ ಆಕಾರದಲ್ಲಿರುವ ಮೂರ್ತಿ ಜೀವನ ಹೃದಯ ಕಮಲದೊಳಗೆ ಅಗ್ರೇಶ ನಾಮಕನಾಗಿ ನಿಂತಿರ್ತಾನೆ. ಜೀವ ಎಷ್ಟಿರ್ತಾನೆ? ಕುದುರೆ ಬಾಲದ ಕೊನೆಯ ಕೂದಲ ತುದಿ ಶತವಿಭಾಗವ ಗೈದು ಅದರೊಳಗೊಂದನು ಶತವಿಭಾಗವ ಗೈಯಲು ಎನಿತಿಹುದು ಅನಿತಿಹುದು ಜೀವ ಪರಮಾಣು ಅಂತ. ಜೀವ ಪರಮಾಣು ಅಂತ ಹೇಳಿದರೆ ಆ ಪರಮಾಣುವಿನಷ್ಟಿರುವಂತಹ ಜೀವನ ದೇಹ. ಆ ದೇಹಕ್ಕೆ ಕೈ ಕಾಲು ಮೊದಲಾದ ಅವಯವಗಳು, ಆ ಅವಯವಗಳಲ್ಲಿಂದ ಕೂಡಿರತಕ್ಕಂಥ ಜೀವನ ಹೃದಯ, ಆ ಹೃದಯದಲ್ಲಿ ಒಂದು ಕಮಲ, ಅದು ಅಷ್ಟದಳ ಕಮಲ, ಆ ಅಷ್ಟದಳ ಕಮಲದಲ್ಲಿ ಭಗವಂತ ನಿಂತಿರ್ತಾನೆ. ಅಲ್ಲೂ ಕೂಡ ಅಗ್ರೇಶ ನಾಮಕನಾಗಿ ನಿಂತಿರ್ತಾನೆ. ಅಲ್ಲಿ ಮೂಲೇಶ, ಪ್ರಾದೇಶ, ಅಗ್ರೇಶ ಅಂತ ಮೂರು ರೂಪಗಳು ಜೀವನ ಸ್ವರೂಪ ದೇಹದ ಹೃದಯದಲ್ಲಿರುವ ರೂಪಗಳು. ಆದರೆ ಇಷ್ಟು ವ್ಯತ್ಯಾಸ, ಈ ಸ್ಥೂಲ ದೇಹದಲ್ಲಿರುವಂತಹ ಹೃದಯ ಕಮಲದಲ್ಲಿ ಮೂಲೇಶ ನಿರ್ತಾನೆ, ಅಗ್ರೇಶ ನಿರ್ತಾನೆ ಹೃದಯ ಕಮಲದ ಸುತ್ತು, ಪ್ರಾದೇಶ ಹೃದಯ ಕಮಲ ಸುತ್ತು ಇರ್ತಾನೆ, ಮೂಲೇಶ ಕರ್ಣಿಕಾದಲ್ಲಿರ್ತಾನೆ, ಅಗ್ರೇಶ ಅಗ್ರಭಾಗದಲ್ಲಿ ಇರ್ತಾನೆ ಅಂತ ಹೇಳಿದರೆ, ಈ ಸ್ಥೂಲ ದೇಹದ ಮೂಲೇಶ ನಾಮಕ ಭಗವಂತನ ಪಾದಮೂಲದಲ್ಲಿಪ್ಪ ಪವನನ ಪಾದಮೂಲದಲ್ಲಿ ಜೀವ ಲಿಂಗ ಅನಿರುದ್ಧಗಳ ಪೊದ್ದಿಕೊಂಡಿಹ ಅಂತ ಹೇಳುತ್ತಾರೆ. ಅಂಥ ಜೀವ ಈ ಹೃದಯ ಕಮಲದ ಮೂಲೇಶ ನಾಮಕ ಭಗವಂತನ ಪಾದಮೂಲದಲ್ಲಿಪ್ಪ ಪವನನ ಪ್ರಾಣದೇವರ ಪಾದಮೂಲದಲ್ಲಿದ್ದಾನಲ್ಲ. ಹಾಗಾದರೆ ಮತ್ತು ಈ ಜೀವನ ಸ್ವರೂಪ ದೇಹದೊಳಗಿರತಕ್ಕಂಥ ಕಮಲದಲ್ಲಿ ಪ್ರಾದೇಶ ಅಗ್ರೇಶ ಮೂಲೇಶ ಬಂದರೆ ಮತ್ತು ಜೀವ ಅಲ್ಲಿಲ್ಲ. ಜೀವನ ಸ್ವರೂಪ ದೇಹದ ಹೃದಯ ಕಮಲದಲ್ಲಿ ಪ್ರಾದೇಶನೂ ಇದ್ದಾನೆ, ಮೂಲೇಶನೂ ಇದ್ದಾನೆ, ಅಗ್ರೇಶನೂ ಇದ್ದಾನೆ. ಅವರ ಪ್ರಮಾಣ ಎಷ್ಟು ಅಂದರೆ, ಆ ಸೂಕ್ಷ್ಮನಾದ ಜೀವ ಅವನ ಕೈ, ಆ ಕೈಯ ಹೆಬ್ಬೆರಳಿನ ಅಗ್ರದಷ್ಟು ರೂಪ ಮೂಲೇಶ, ಹೆಬ್ಬೆರಳಿನಷ್ಟು ರೂಪ ಅಗ್ರೇಶ, ಚೋಟುದ್ದದ ರೂಪ ಪ್ರಾದೇಶ. ಎಲ್ಲಿ? ಜೀವನ ಹೃದಯ ಕಮಲದಲ್ಲಿ. ಮತ್ತು ಅಲ್ಲಿ ಮೂಲೇಶನ ಪಾದದಲ್ಲಿ ಪ್ರಾಣದೇವರು, ಅಲ್ಲಿ ಮತ್ತು ಜೀವ ಇಲ್ಲ, ಪ್ರಾಣದೇವರು ಮಾತ್ರ ಇದ್ದಾರೆ, ಜೀವ ಇಲ್ಲ. ಆ ಜೀವನ ಸ್ವರೂಪ ದೇಹದ ಹೃದಯ ಕಮಲದ ಒಳಗೆ ಮೂಲೇಶ ನಾಮಕ ಭಗವಂತ, ಅಲ್ಲಿ ಪ್ರಾಣದೇವರು ಇದ್ದಾರೆ ಅಷ್ಟೇ. ಮತ್ತು ಜೀವ ಇಲ್ಲ, ಜೀವನೊಳಗೆ ಜೀವ ಇಲ್ಲ ಅಲ್ಲಿ. ಅಂದ್ರೆ ಮತ್ತು ತನ್ನೊಳಗೆ ತಾನು ಕೂತಿರೋದಂತಹದ್ದು ಯಾವುದಿಲ್ಲ. ಆ ಜೀವ ಮತ್ತು ಈ ಸ್ಥೂಲ ದೇಹದ ಮೂಲೇಶ ನಾಮಕ ಭಗವಂತನ ಪಾದಮೂಲದಲ್ಲಿ ಇರುತ್ತಾನೆ. ಎಲ್ಲಿ ಎಂದರೆ, ಅನಿರುದ್ಧ ಮತ್ತು ಲಿಂಗದೇಹ ಎರಡನ್ನು ಹೊದ್ದುಕೊಂಡು ಇರ್ತಾನೆ. ಇಷ್ಟು ವ್ಯವಸ್ಥ. ಹಾಗಾದರೆ ಈ ಜೀವನ ಶರೀರದೊಳಗೆ ಸ್ವರೂಪ ದೇಹದೊಳಗೆ ಇರತಕ್ಕಂಥ ಮೂಲೇಶ ನಾಮಕ ಭಗವಂತ ಚತುರ್ಭುಜ ಅಷ್ಟಭುಜ ನಾರಾಯಣ ರೂಪ. ಪ್ರಾದೇಶ ನಾಮಕ ಭಗವಂತ ಚತುರ್ಭುಜ ನಾರಾಯಣ ರೂಪ. ಅಗ್ರೇಶ ಜೀವನ ಆಕಾರದಲ್ಲೇ ಇರುವವ. ಜೀವನ ಆಕಾರ ಯಾವುದಿರುತ್ತೋ ಆ ಆಕಾರದಲ್ಲೇ ಇರುವವ. ಜೀವನಾಕಾರ ಯಾವ್ದಿರುತ್ತೆ ಅಂದರೆ, 84 ಲಕ್ಷ ಯೋನಿಗಳಲ್ಲಿ ಯಾವ ಜೀವ ಯಾವ ಆಕಾರದಲ್ಲಾದರೂ ಜೀವನ ಸ್ವರೂಪ ದೇಹ ಇರಬಹುದು, ಅದು ಪರ್ಮನೆಂಟ್. ಆ ಆಕಾರದಲ್ಲೇ ದೇವ ಸ್ವರೂಪ ದೇಹದ ಹೃದಯದಲ್ಲಿ ಅಗ್ರೇಶ ನಾಮಕನಾಗಿ ನಿಂತಿದ್ದಾನೆ. ಇದಲ್ಲದೆ ಜೀವನ ಸ್ವರೂಪ ದೇಹದ ತುಂಬಾ ನೃಸಿಂಹ ರೂಪಗಳು ತುಂಬಿದೆ. ಆ ನೃಸಿಂಹ ರೂಪಗಳ ಚರ್ಯ ಇಲ್ಲಿ ಹೇಳುತ್ತಾರೆ. ಆ ನೃಸಿಂಹ ನಾಮಕ ಭಗವಂತನೇ ವಿಶೇಷವಾಗಿ ಅಗ್ರೇಶನಾಗಿಯೂ ನಿಂತಿದ್ದಾನೆ. ಹೇಗಿದ್ದಾನಲ್ಲಿ ಸ್ವರೂಪ ದೇಹದಲ್ಲಿ ಅಂದರೆ, ಅಲ್ಲಿ ಮೂಲೇಶನೂ ಚತುರ್ಭುಜ ನಾರಾಯಣನೇ, ಆದರೆ ಆ ನಾರಾಯಣನ ರೂಪ ತುಂಬ ನೃಸಿಂಹ ರೂಪಗಳು. ಪ್ರಾದೇಶನೂ ನಾರಾಯಣನೇ, ಅವನ ಶರೀರ ತುಂಬ ನೃಸಿಂಹ ರೂಪಗಳು. ಅಂದರೆ ನಮ್ಮ ಕೈಗೆ ಯಾರಾದರೂ ಚಿಕ್ಕ ಚಿಕ್ಕ ನೃಸಿಂಹ ರೂಪದ ಸಕ್ಕರೆ ಗೊಂಬೆಗಳು ಕೊಟ್ರು, ಆ ಸಕ್ಕರೆ ಗೊಂಬೆಗಳ ಜೊತೆಗೆ ಅಂಟನ್ನು ಕೊಟ್ರು, ಆ ಅಂಟನ್ನು ಕೊಟ್ಟಾಗ ನಾವು ಆ ಗೊಂಬೆಗಳನ್ನೆಲ್ಲ ಸೇರಿಸಿ ಒಂದು ಮೂಲೇಶನ ಆಕಾರ ಅಷ್ಟಭುಜ ನಾರಾಯಣ ಆಕಾರವನ್ನು ತಯಾರು ಮಾಡಿದವು. ಅವಾಗೇನಾಗುತ್ತೆ, ನೃಸಿಂಹ ರೂಪಗಳೆಲ್ಲ ತುಂಬಿರುತ್ತೆ ಮೇಲ್ನೋಟಕ್ಕೆ ಅಷ್ಟಭುಜ ನಾರಾಯಣನ ಆಕಾರ. ಆದರೆ ಅದೆಲ್ಲವೂ ಸೇರಿ ಒಳಗೆ ಚಿಕ್ಕ ಚಿಕ್ಕ ನೃಸಿಂಹ ರೂಪಗಳು ತುಂಬಿರುತ್ತೆ. ಆ ರೀತಿಯಲ್ಲಿ ಜೀವನ ಸ್ವರೂಪ ದೇಹದ ತುಂಬ ನೃಸಿಂಹ ರೂಪಗಳೇ. ಅಲ್ಲಿ ಮೂಲೇಶನು ನೃಸಿಂಹಾತ್ಮಕ, ಪ್ರಾದೇಶನು ನೃಸಿಂಹಾತ್ಮಕ ನಾರಾಯಣ, ಅಗ್ರೇಶನು ನೃಸಿಂಹ ರೂಪಗಳಿಂದ ತುಂಬಿದ ಜೀವಾಕಾರದ ಮೂರ್ತಿ. ಆ ರೀತಿಯಲ್ಲಿ ಇಡೀ ಜೀವನ ಸ್ವರೂಪ ದೇಹದಲ್ಲಿ ತುಂಬಿದ ನೃಸಿಂಹ ರೂಪಗಳೇನಿವೆ ಆ ರೂಪವನ್ನು ಕುರಿತು ಇಲ್ಲಿ ಪ್ರತಿಪಾದನೆ ಮಾಡುತ್ತಾ ಇದ್ದಾರೆ. ಈ ರೂಪವೇ ಜೀವನಿಗೆ ಅನಿಷ್ಟ ಪರಿಹಾರಕ ಮೂರ್ತಿ, ಅದಕ್ಕೆ ಹರಿ ಕಥಾಮೃತ ಸಾರ ಅಂದರು. ಹರಿ ಅಂದ್ರೆ ನೃಸಿಂಹ. ಆ ನೃಸಿಂಹ ರೂಪವಾಗಿರತಕ್ಕಂಥ ನೃಸಿಂಹ ರೂಪದ ಜೀವಾಕಾರ ಮೂರ್ತಿ ಇಲ್ಲೂ ರಹಸ್ಯಗಳನ್ನು ತುಂಬಾ ತಿಳಿಸಿಕೊಡುತ್ತಾರೆ. ಹಾಗಾದ್ರೆ ನರಸಿಂಹದೇವರೇ ಒಳಗಿದ್ದಾರಲ್ಲ, ಆ ರೂಪವನ್ನೇ ನಾವು ಉಪಾಸನೆ ಮಾಡಿದರೆ ಸಾಕ ಅಂದರೆ ಅಲ್ಲ ಅಂತ ಹೇಳ್ತಾರೆ. ನಮ್ಮ ಜೀವಾಕಾರದ ಮೂರ್ತಿ ಏನಿರುತ್ತೆ ಆಕಾರದಲ್ಲಿರುವ ಭಗವದ್ ರೂಪವನ್ನು ನಾವು ಉಪಾಸನೆ ಮಾಡಬೇಕು. ನಮಗಾಗಿ ಮೀಸಲಾಗಿ ನಿಂತ ಆಕಾರ ಅದು ಭಗವಂತನ ಆ ಬಿಂಬಮೂರ್ತಿ. ನಮ್ಮ ಬಿಂಬಮೂರ್ತಿ ಯಾವ ಆಕಾರದಲ್ಲಿರುತ್ತೆ ಆಕಾರದಲ್ಲಿ ಅವರನ್ನು ಉಪಾಸನೆ ಮಾಡಬೇಕು. ಅದು ಗೀತ ಗುರುಗಳು ತಿಳಿಸಿಕೊಡಬೇಕಾಗಿದ್ದು. ನಾವು ಅಷ್ಟರವರೆಗೆ ಯಾವ ರಾಮಮೂರ್ತಿಯನ್ನಾಗಲಿ ಕೃಷ್ಣ ಮೂರ್ತಿಯನ್ನಾಗಲಿ ಯಾವುದನ್ನೇ ಆಗಲಿ ಉಪಾಸನೆ ಮಾಡಬೇಕಾದರೆ ಆಚಾರ ಪಟ್ಟ ಹೇಳ್ತಾರೆ ನೀತ ಗುರು ಪ್ರಾಪ್ತಿ ಅನಂತರದಲ್ಲೇ ಬಿಂಬೋಪಾಸನ ಅಂತ. ಹೌದು, ಉಪಾಸನಾ ಶಬ್ದ ಕೂಡದವಾಗಿ, ಆದರೆ ಅದಕ್ಕಿಂತ ಮೊದಲು ಬಿಂಬನ ಚಿಂತನ ವಿಶೇಷವಾಗಿರತಕ್ಕಂತಹ ಕುರುಡು ಉಪಾಸನ ಶುರುವಾಗುತ್ತೆ. ಹೇಗೆ ಅಂದರೆ ರಾಮಕೃಷ್ಣಾದಿ ರೂಪಗಳ ಉಪಾಸನೆ, ಆ ರಾಮಕೃಷ್ಣಾದಿ ರೂಪಗಳ ಉಪಾಸನೆಯೂ ಕೂಡ ಎಂಥದ್ದು ಅಂದರೆ ಒಂದು ವೇಳೆ ನಮ್ಮ ಬಿಂಬ ಮೂರ್ತಿ ಆಕಾರ ಗೊತ್ತಿದ್ರೆ ಅದು ನಾವು ಕಾಗೆ ಆಕಾರದಲ್ಲಿದ್ದು ಅಂದುಕೊಳ್ಳಿ. ಅದಕ್ಕೊಂದು ಕಥೆ ಹೇಳ್ತಾರೆ ವಿಜಯದಾಸರ ಕಾಲದಲ್ಲಿ ನಡೆದಂತಹ ಕಥಾ. ವಿಜಯದಾಸರು ಆದೋನಿಯಲ್ಲಿ ಮಂತ್ರಾಲಯದ ಹತ್ತಿರ ಆದೋನಿ, ಆ ಆದೋನಿಯಲ್ಲಿ ವಿಜಯದಾಸರು ತಾವು ಒಂದು ಬೀದಿಯಲ್ಲಿ ಹಾದು ಹೋಗುವಾಗ ಒಂದು ಮನೆಯಲ್ಲಿ ಒಬ್ಬ ಬ್ರಾಹ್ಮಣ ತಾನು ಪ್ರವಚನ ಮಾಡುತ್ತಿದ್ದ. ವಿಜಯದಾಸರು ಅವನ ಕಣೆ ನೋಡಿ ತಮ್ಮ ಶಿಷ್ಯರಿಗೆ ಗಟ್ಟಿಯಾಗಿ ಆತನಿಗೆ ಕೇಳಿಸುವಂತೆ ಹೇಳಿ ಹೋದರು. ಕಾಗೆ ಪುರಾಣ ಆಗ್ತಾ ಇದೆ ನೋಡಿ ಅಂತ ಹೇಳಿ. ಆ ಬ್ರಾಹ್ಮಣನಿಗೆ ದಾಸರ ಮೇಲೆ ತುಂಬಾ ಗೌರವ ಇತ್ತು. ಅದಕ್ಕೆ ಏಕಾಂತದಲ್ಲಿ ಬಂದು ದಾಸರ ಪಾದಕ್ಕೆ ಬಿದ್ದ. ದಾಸರೇ, ದೊಡ್ಡವರು ನೀವು, ಕಾಗೆ ಪುರಾಣ ಎಂಬ ಶಬ್ದದ ಅರ್ಥ ಏನು? ಏನು ಉಪಯೋಗವಿಲ್ಲದ ಮಾತು ಅಂತ. ನನ್ನ ಪುರಾಣ ಅಷ್ಟು ಅರ್ಥವಾಯಿತೆ, ನಾನು ಹೇಳೋದ್ರಲ್ಲಿ ತಪ್ಪಿದ್ದೆ, ದಯವಿಟ್ಟು ತಿಳಿಸಬೇಕು, ದೊಡ್ಡವರು ತಾವು ಅನುಗ್ರಹ ಮಾಡಬೇಕು ಅಂತ ಕೇಳಿಕೊಂಡಾಗ ದಾಸರು ಹೇಳಿದ ಮಾತೇನೆಂದರೆ, ಅಪ್ಪ ನೀನು ಹೇಳಿದ ಪುರಾಣ ಚೆನ್ನಾಗಿದೆ, ಕಾಗೆ ಪುರಾಣ ಅಂತ ನಾನು ಯಾಕೆ ಹೇಳಿದೆ ಗೊತ್ತಾ? ನಿನ್ನ ಸ್ವರೂಪವೇ ಕಾಗೆ, ಆದ್ದರಿಂದ ಕಾಗೆ ಹೇಳುವ ಪುರಾಣ, ಆದ್ದರಿಂದ ಕಾಗೆ ಪುರಾಣ ಅಂತ ಹೇಳಿದಷ್ಟೇ ಹೊರತು ನಿನ್ನ ಮಾತಿನಲ್ಲಿ ಚೂರೂ ಪ್ರಯೋಜನವಿಲ್ಲ, ಅರ್ಥವಿಲ್ಲದ ಮಾತಾದ್ದರಿಂದ ಇದು ಕಾಗೆ ಪುರಾಣ ಅಂತ ಹೇಳಲಿಲ್ಲ. ನಿನ್ನ ಸ್ವರೂಪವೇ ಕಾಗೆ, ಆದ್ದರಿಂದ ಇದನ್ನು ಕಾಗೆ ಪುರಾಣ ಅಂತ ನಾನು ಹೇಳಿ ನಿನ್ನ ಸ್ವರೂಪ ನಿನಗೆ ಗೊತ್ತಾಗಲಿ, ನೀನು ಬಂದು ತಿಳಿಸಿಕೊಡಬೇಕು ಅಂತ ಆ ರೀತಿ ಹೇಳಿದೆ ಎಂದು ವಿಜಯದಾಸರು ಹೇಳಿದರು ಎಂಬುದನ್ನು ಅವರ ಜೀವನ ಚರಿತ್ರೆಯಲ್ಲಿ ನೋಡುತ್ತೇವೆ. ಹಾಗಾದರೆ ನಮ್ಮ ಸ್ವರೂಪ ಅದು ಯಾವುದೇ ರೂಪ ಆಗಿರಬಹುದು. ಈಗ ದೃಷ್ಟಾಂತಕ್ಕೆ ಕಾಗೆ ರೂಪ ಅಂತ ಇಟ್ಟುಕೊಳ್ಳೋಣ. ಹಾಗಾದರೆ ಇಂಥ ರೂಪ ನಮಗೆ ಗುರುಗಳನ್ನ ತೋರಿಕೊಳ್ಳಲಿಲ್ಲ, ನಾವು ರಾಮಕೃಷ್ಣಾದಿ ರೂಪಗಳನ್ನೇ ಈಗ ಉಪಾಸನೆ ಮಾಡಬೇಕು. ಆಗ ರಾಮನನ್ನು ಉಪಾಸನೆ ಮಾಡುವ ರೀತಿ ಹೇಗೆ ಅಂದರೆ ಅಲ್ಲಿ ಹೇಳುತ್ತಾರೆ, ಒಂದು ವೇಳೆ ನಮ್ಮ ಕೈಗೆ ಕಾಗೆಯ ಗೊಂಬೆಗಳು, ಸಕ್ಕರೆ ಗೊಂಬೆಗಳು ಒಂದು 100 150 ಕೊಟ್ರು, ಅಂಟನ್ನು ಕೊಟ್ರು, ಆ ಕಾಗೆ ಗೊಂಬೆಗಳನ್ನು ಒಂದಕ್ಕೊಂದು ಜೋಡಿಸಿ ರಾಮನ ಆಕೃತಿ ತಯಾರು ಮಾಡಿ ಎಂದ್ರು. ನಾವು ತಯಾರು ಮಾಡಿದ್ವು, ಮೇಲ್ನೋಟಕ್ಕೆ ರಾಮ, ಒಳಗೆಲ್ಲ ಕಾಗೆಗಳ ಗೊಂಬೆಗಳೇ. ಅದೇ ತರ ನಾವು ಬಿಂಬ ಮೂರ್ತಿಯನ್ನ ದಿನಾಗ್ಲೂ ಪೂಜೆ ಮಾಡುವ ಕಾಲಕ್ಕೂ ಅಷ್ಟೇ, ಪ್ರತಿಮಾದಲ್ಲಿ ಯಾವ ದೇವರನ್ನ ಆವಾಹನೆ ಮಾಡುವುದು, ರಾಮ ಪ್ರತಿಮೆಯನ್ನ ಮೊದಲು ಎದುರಿಟ್ಟುಕೊಂಡರೆ ರಾಮಾಯಣ ಕಾಲದಲ್ಲಿ ಬಂದಂತಹ ರಾಮಚಂದ್ರ ನೀನಿಲ್ಲಿ ಬಾ ಅಂತ ಕೂಗೋದಿಲ್ಲ. ನನ್ನ ಹೃದಯದೊಳಗಿರುವ ಬಿಂಬ ಮೂರ್ತಿಯೇ ನೀನು ಬಾರಯ್ಯ ಅಂತ ಅಲ್ಲಿ ಕೂಗುವುದು. ಹಾಗಾದರೆ ನಮ್ಮ ಹೃದಯದಲ್ಲಿರುವ ಜೀವಾಕೃತಿಯಲ್ಲಿ ಧಾರಣ ಮಾಡಿರತಕ್ಕಂತಹ ಜೀವನ ಸ್ವರೂಪ ದೇಹದ ಸುತ್ತು ಇರತಕ್ಕಂತಹ ಭಗವಂತನ ಮೂರ್ತಿ ಅಗ್ರೇಶನಾಗಿಯೂ ಅದೇ ರೂಪದಲ್ಲಿರುತ್ತಾನೆ,
ಅಂಥ ಮೂರ್ತಿ. ಆ ಭಗವಂತ ಏನು ಮಾಡುತ್ತಾನೆ, ಅಂಥ ಚಿಕ್ಕ ಚಿಕ್ಕ ರೂಪಗಳಿಂದ ರಾಮಮೂರ್ತಿಯಲ್ಲಿ ತುಂಬಿಬಿಡುತ್ತಾನೆ. ಈ ಗೊಂದಲವೆಲ್ಲ ಯಾಕೆ? ಹೊರಗಿದ್ದ ರಾಮನೂ ಅವನೇ, ಒಳಗಿದ್ದ ಇವನೂ ಅವನೇ, ಅವನೇ ಆದಾಗ ಈಗ ಒಂದು ಕಥೆ ಬರುತ್ತೆ. ಮಗ ತಾಯಿ, ಅದು ಯಾವ ಕಾರಣಕ್ಕೂ ಮಗನಿಗೆ ತಾಯಿ ಅಂದ್ರೆ ಇಷ್ಟ ಇಲ್ಲ. ಅದಕ್ಕೆ ತಾಯಿ ಏನು ಕೊಟ್ಟರು ಊಟ ಮಾಡುತ್ತಾ ಇಲ್ಲ. ಆದರೆ ಪಕ್ಕ ಮನೆಯಲ್ಲಿರುವಂತಹ ಯಾರೋ ಅಜ್ಜಿ ಅವರು ಕೊಟ್ಟರೆ ಊಟ ಮಾಡುತ್ತಿದ್ದ. ಅದು ತಿಳಿದು ತಾಯಿ ಏನು ಮಾಡಿದ್ಲು, ಆ ಅಜ್ಜಿ ಕೈಗೆ ತಾನು ಮಾಡಿದ ಅಡಿಗೆ ಕೊಟ್ಟು ಮಗನಿಗೆ ಕೊಡ್ಲಿಕ್ಕೆ ಹೇಳ್ತಾ ಇದ್ರು. ಆ ತಾಯಿ ದಿನ ಆಗ್ಲೂ ತಾಯಿ ಮಾಡಿದ ಅಡಿಗೆಯನ್ನೇ ಕೊಡತಾ ಇದ್ಲು. ಆದರೆ ಮಗ ಮನೆಯಲ್ಲಿ ತಾಯಿ ಏನಾದ್ರೂ ಕೊಟ್ರೆ ತೂ ಚೆನ್ನಾಗಿಲ್ಲ ಅಂತ ಹೇಳಿ ಆ ತಾಯಿ ಕೊಟ್ಟ ಪದಾರ್ಥವೇ ಅಜ್ಜಿ ಕೊಟ್ರೆ ಆ ಬಹಳ ಚೆನ್ನಾಗಿದೆ, ನೀವು ಚೆನ್ನಾಗಿ ಮಾಡಿದ್ದೀರಾ ಅಂತ ಮೆಚ್ಚಿಕೊಂಡು ತಿಂತಾ ಇದ್ದ. ಈ ತರ ಆಯ್ತಲ್ಲ, ರಾಮನಾದರೂ ಅವನೇ, ಬಿಂಬನಾದರೂ ಅವನೇ, ಬಿಂಬನನ್ನೇ ಉಪಾಸನೆ ಮಾಡಬೇಕು ಅಂತ ಹಠ ಯಾಕೆ? ರಾಮನನ್ನು ಕೃಷ್ಣನನ್ನು ಯಾರೊಬ್ಬರನ್ನು ಉಪಾಸನೆ ಮಾಡಿದ್ರೆ ಆಯ್ತಲ್ಲ, ಅವನೇ ಇವ ಇವನೇ ಅವ ಅಂತ ಹೇಳುತ್ತಾ ಮತ್ತು ಭೇದ ದೃಷ್ಟಿ ಯಾಕೆ? ಈ ಪ್ರಶ್ನೆ ನಮ್ಮ ತಲೆಯಲ್ಲಿ ತುಂಬಾ ಬರುತ್ತೆ. ಅದಕ್ಕೆ ಉತ್ತರ ಕೊಡುತ್ತಾರೆ, ತಮ್ಮ ತಮ್ಮ ಬಿಂಬ ಮೂರ್ತಿಯನ್ನು ಉಪಾಸನೆ ಮಾಡಿದರೇನೇ ಮೋಕ್ಷ. ಹೌದಾ? ಹಾಗಾದರೆ ತಮ್ಮ ತಮ್ಮ ಬಿಂಬಮೂರ್ತಿ ರಾಮನು ಬಿಂಬನು ಎರಡು ಒಂದೇ ಆದಾಗ ಮತ್ತು ಬಿಂಬಮೂರ್ತಿಯನ್ನೇ ಉಪಾಸನೆ ಮಾಡಿದರೇನೇ ಮೋಕ್ಷ ಅಂತ ಯಾಕೆ ಇದೆಲ್ಲ ಗೊಂದಲ ಅಂದರೆ, ಅಲ್ಲಿ ಉತ್ತರ ಕೊಡುತ್ತಾರೆ ಭಗವಂತ, ಹೊರಗಡೆ ರಾಮಕೃಷ್ಣಾದಿ ಅನಂತ ರೂಪಗಳು ಧಾರಣೆ ಮಾಡಿಕೊಂಡು ಬಂದಿದ್ದಾನೆ. ಆ ರೂಪಗಳಿಂದ ಎಲ್ಲಾ ಜೀವರಿಗೆ ಉಪಕಾರ ಮಾಡುವಂತ ತನ್ನ ಗುಣಗಳು ಪ್ರಕಟ ಮಾಡಿದ್ದಾನಾತ. ಆತನಿಗೆ ಎಲ್ಲರ ರೆಸ್ಪಾನ್ಸಿಬಿಲಿಟಿ ಆ ರೂಪದಿಂದ ತಗೊಂಡಿದ್ದಾನೆ. ಆದರೆ ನಮ್ಮೊಳಗಿರುವ ಬಿಂಬಮೂರ್ತಿಯ ಕೆಲಸ ನಮ್ಮನ್ನುದ್ಧಾರ ಮಾಡುವುದು ಮಾತ್ರ. ನಮ್ಮ ಬಿಂಬಮೂರ್ತಿ ನಮ್ಮನ್ನು ನಮ್ಮ ಕೆಲಸ ಮಾತ್ರ ಮಾಡಲಿಕ್ಕೆ ಮೀಸಲಾದ ನಮ್ಮ ರೂಪ, ನಮ್ಮೊಳಗಿರುವ ಭಗವತ್ ರೂಪ. ಈ ರೂಪ ಉಪಾಸನೆ ಮಾಡಿದರೆ ನಮ್ಮ ಸಾಧನೆಯಲ್ಲಿ ನಮ್ಮಲ್ಲಿ ಏನೇನು ಗುಣಗಳು ಪ್ರಕಟ ಆಗಬೇಕೋ ಪ್ರತ್ಯೇಕವಾಗಿ ಆ ಭಗವದ್ ರೂಪ ವಿಶೇಷವಾಗಿ ಆ ಗುಣಗಳನ್ನು ಪ್ರಕಟ ಮಾಡಿ ಉದ್ಧಾರ ಮಾಡುತ್ತಾರೆ. ಇದಕ್ಕೆ ವಿಜಯದಾಸರು ಮಾಡಿದ ಒಂದು ಪದ ಅದ್ಭುತವಾದ ಉತ್ತರ ಕೊಡುತ್ತಾರೆ ವಿಜಯದಾಸರು. ಪಾಂಡುರಂಗ ದಾಸರು ತಮ್ಮ ಬಿಂಬಮೂರ್ತಿಯನ್ನು ಚಿಂತನೆ ಮಾಡುವಾಗ ಕುದುರೆ ಮೇಲೆ ಬಂದ, ಶಾಲು ಸೊಂಟಕ್ಕೆ ಸುತ್ತಿ ಬಂದ ದಾಸರನ್ನ ನೋಡಿ ಹೆದರಿಸಿದ. ಯಾಕೆ ನನ್ನನ್ನು ಬಿಟ್ಟದ್ದು ಅಂತ. ಅಂದರೆ ಬಿಂಬಮೂರ್ತಿಯ ಉಪಾಸನೆ ಮಾಡುತ್ತಾ ವಿಠಲ ರೂಪ ಈ ರೂಪವನ್ನು ಯಾಕೆ ಬಿಟ್ಟದ್ದು ಅಂತ ಹೆದರಿಸಿ ಮಾಡು ಮಾಡು ಅಂತ ಹೇಳಿದ. ಅದನ್ನು ತುಂಬಾ ಸುಂದರವಾಗಿ ದಾಸರು ಹೇಳುತ್ತಾರೆ. ಶಾಲು ಸೊಂಟಕ್ಕೆ ಸುತ್ತಿ ಮೀಸೆಯ ತಿದ್ದಿ ಅಂಜಿಸಿದರೆ ನಾನು ಅಂಜುವನಲ್ಲ ಅಂತ ದೇವರಿಗೆ ಉತ್ತರ ಕೊಡುತ್ತಾರೆ. ಅದನ್ನು ತುಂಬಾ ಸುಂದರವಾದ ಉತ್ತರ ಕೊಡುತ್ತಾರೆ. ಹೇ ಸ್ವಾಮಿ, ನಾರಾಯಣ ಮೊದಲುಕೊಂಡು ನಾರಾಯಣ ರೂಪ, ಅದರಿಂದ ಬಂದ ಪಂಚರೂಪಗಳು ಅಂದರೆ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಮತ್ತು ಅದರಿಂದ ಮತ್ತು ಹುಟ್ಟಿ ಬಂದಂತಹ 10 ರೂಪಗಳು 11 ರೂಪಗಳು 24 ರೂಪಗಳು ಕೇಶವಾದಿ 24 ರೂಪಗಳು ನಾರಾಯಣಾದಿ 100 ರೂಪಗಳು ವಿಶ್ವಾದಿ 1000 ರೂಪಗಳು ಅಜಿತಾದಿ ಪರಾದಿ ಅನಂತ ರೂಪಗಳನ್ನು ಧಾರಣೆ ಮಾಡಿದೆಯಲ್ಲ, ಇಷ್ಟೂ ರೂಪಗಳನ್ನು ಒಂದೊಂದು ರೂಪವು ಅದರ ಗುಣ ಅದರ ಕ್ರಿಯಾ ಅದರ ಚರ್ಯ ಎಲ್ಲವನ್ನ ತಿಳಿದುಕೊಂಡು ಒಂದೊಂದು ರೂಪವೊಂದು ಒಂದು ಕಲ್ಪಕಾಲ ಉಪಾಸನೆ ಮಾಡಿದರು. ಈ ಪದಗಳು ಚೆನ್ನಾಗಿ ನೋಡಿ, ಒಂದೊಂದು ರೂಪವನ್ನು ಒಂದೊಂದು ಕಲ್ಪ ಪರ್ಯಂತ ಉಪಾಸನೆ ಮಾಡುತ್ತಾ ಅನಂತ ರೂಪಗಳನ್ನ ಅನಂತ ಕಲ್ಪಗಳ ಕಾಲ ಉಪಾಸನೆ ಮಾಡಿದರು ನಾನು ಮೋಕ್ಷ ಕೊಡಲ್ಲ ಎಂಬುದು ನಿನ್ನದೇ ಮಾತು ಶಾಸ್ತ್ರದಲ್ಲಿ ಕೂತಿದೆ. ಬಿಂಬಮೂರ್ತಿ ನಿಮಗಾಗಿ ಮೀಸಲಾದ ಮೂರ್ತಿ ನಿಮ್ಮೊಳಗಿರುವಾಗ ಅದನ್ನ ಬಿಟ್ಟು ಬೇರೆ ರೂಪಗಳನ್ನ ಉಪಾಸನೆ ಮಾಡಿದರೆ ನಾನು ಮೋಕ್ಷ ಕೊಡುವುದಿಲ್ಲ ಅಂತ ನೀನೇ ಹೇಳುತ್ತಿರುವಾಗ ಈಗ ನಾನು ನಿನ್ನ ನನ್ನೊಳಗಿರತಕ್ಕಂಥ ನನಗಾಗಿ ಪ್ರತ್ಯೇಕ ಮೀಸಲಾದ ಬಿಂಬಮೂರ್ತಿಯನ್ನ ಉಪಾಸನೆಗೆ ಮಾಡಲಿಕ್ಕೆ ತೊಡಗಿದಾಗ ಹೊರಗಿನಿಂದ ಬಂದು ಈ ರೂಪ ಯಾಕೆ ಮಾಡ್ತಾ ಇಲ್ಲ, ಈ ರೂಪ ಯಾಕೆ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದೆಯಲ್ಲ, ಇದು ಸರಿಯಾ ಹರಿಯೇ ಅಂತ ದೇವರನ್ನೇ ಪ್ರಶ್ನೆ ಮಾಡುತ್ತಾರೆ. ಇಂಥ ಸೊಗಸಾದ ಉತ್ತರ, ನಮ್ಮ ಮನಸ್ಸಿನಲ್ಲಿ ಗೂಡು ಕಟ್ಟಿದ ಅನೇಕ ಸಂಶಯಗಳನ್ನ ಚಿಂದಿ ಚಿಂದಿ ಮಾಡುವ ಉತ್ತರಗಳು ವಿಜಯದಾಸರ ಸುಳಾದಿಗಳ ಭಂಡಾರದಲ್ಲಿ ಅಪರೂಪ ಅದ್ಭುತವಾದ ವಿಸ್ತಾರವಾದ ಅರ್ಥದಿಂದ ಕೂಡಿದ್ದು ಅನೇಕ ಸಿಗುತ್ತೆ. ಆ ರೀತಿಯಲ್ಲಿ ನಮ್ಮ ಹೃದಯದಲ್ಲಿರುವ ಜೀವಾಕಾರ ಮೂರ್ತಿ ಅವನಿದ್ದಾನೆ, ಆ ಭಗವಂತ ಬಿಂಬಮೂರ್ತಿಯನ್ನೇ ನಾವು ಸತತ ರಾಮನ ಆಕೃತಿಯಲ್ಲಿ ಅಂದ್ರೆ ಅನೇಕ ಬಿಂಬಮೂರ್ತಿಗಳಿಂದ ತಯಾರಾದ ರಾಮಾಕೃತಿ. ಮತ್ತು ಇಲ್ಲಿ ಸಂಶಯ, ಅದು ಕಾಗೆ ಅಂತ ನಿಶ್ಚಯ ಆದರೆ ಕಾಗೆ ರೂಪಗಳಿಂದ ತಯಾರಾದ ನಾ ರಾಮಾಕೃತಿ ಚಿಂತನೆ ಮಾಡಬಹುದು. ಆದರೆ ಇಲ್ಲಿ ಯಾವ ರೂಪ ಎಂಬುದೇ ನಮ್ಮ ನೀತ ಗುರುಗಳು ಇನ್ನ ಸಿಗಲಿಲ್ಲ, ಹೇಳಲಿಲ್ಲ. ಮತ್ತೆ ಈಗ ನಮ್ಮ ಜೀವಾಕೃತಿ ಹೇಗಿದೆಯೋ ಗೊತ್ತಿಲ್ಲ, ಆ ಆಕಾರದ ಭಗವದ್ ರೂಪ ಹೇಗಿದೆಯೋ ಗೊತ್ತಿಲ್ಲ. ಅಂಥ ಕಾಲಕ್ಕೆ ಅಂಥ ಆಕಾರದ ಜೀವಾಕಾರದ ಭಗವದ್ ರೂಪಗಳಿಂದ ತುಂಬಿದ ರಾಮನನ್ನ ಚಿಂತನೆ ಮಾಡುವುದು ಹೇಗೆ, ಆ ಪ್ರಶ್ನೆ ಮತ್ತು ಉಳಿಯುತ್ತೆ. ಆಗ ಹೇಳುತ್ತಾರೆ, ಒಟ್ಟಾರೆ ರಾಮನ ರೂಪದಲ್ಲಿ ಬಿಂಬನನ್ನು ಕರೆದರೆ ಬಿಂಬ ಬಂದು ಕೂತ, ಹೇಗೆ ನೀರನ್ನು ಒಂದು ಥಾಲಿಯಲ್ಲಿ ಹಾಕಿದರೆ ನೀರು ಸರಿಯಾಗಿ ಚೆನ್ನಾಗಿ ಕೂಡುತ್ತೆ. ಆದರೆ ಆ ನೀರಿನ ಪರಮಾಣುಗಳ ಪರಿಚಯ ನಮಗಿದೆಯಾ? ಇಲ್ಲ. ಸೈನ್ಸ್ ಹೇಳುತ್ತೆ ನೀರಿನ ಪರಮಾಣುಗಳೆಲ್ಲ ಸೇರಿ ನೀರು ಅಂತಾಗಿದ್ದು, ಆ ಪರಮಾಣುಗಳೆಲ್ಲ ತುಂಬಿದರೆ ಆಕಾರ ಬಂದಿದೆ, ಅದು ಈ ಆಕಾರದಲ್ಲಿ ಪರಮಾಣುಗಳೇ ಲೋಟ ಆಕಾರದಲ್ಲಿ ಬಂದಿದೆ ಅಂತ. ಆದರೆ ನಮಗಂತೂ ಕಣ್ಣಿಗೆ ಕಾಣದ ಪರಮಾಣುಗಳು, ನೀರೇ ಕಾಣುವುದು. ಆದರೆ ಯಾರಾದರೂ ಅಲ್ಲಿ ಪರಮಾಣುಗಳು ಇಲ್ಲ ಅಂತ ಹೇಳೋರಿದ್ದಾರಾ? ಪರಮಾಣುಗಳು ಇದ್ದೇ ಇವೆ. ಆ ರೀತಿಯಲ್ಲಿ ನಮ್ಮ ಬಿಂಬಮೂರ್ತಿಯನ್ನ ರಾಮಮೂರ್ತಿಯಲ್ಲಿ ಕೂಡಿಸಿದಾಗ ಹೇಗೆ ಪರಮಾಣುಗಳಂತೆ ಬಿಂಬನ ಅಂದರೆ ಜೀವಾಕಾರದ ಬಿಂಬನ ಮೂರ್ತಿಗಳೇನಿವೆ ಅದು ಪರಮಾಣುಗಳಂತೆ ಬಂದು ನೀರಿನ ಆಕಾರದಲ್ಲಿ ಲೋಟ ಆಕಾರದ ನೀರು ಕೂತಂತೆ ಸ್ವಾಮಿ ಆ ರಾಮನ ಆಕಾರದಲ್ಲಿ ಬರುತ್ತಾನೆ. ಹಾಗಾದ್ರೆ ಚಿಂತನೆ ಹೇಗೆ, ನನ್ನ ಬಿಂಬ ಮೂರ್ತಿಯ ಅನೇಕ ಚಿಕ್ಕ ಚಿಕ್ಕ ರೂಪಗಳಿಂದ ತಯಾರಾದ ಈ ರಾಮಮೂರ್ತಿ, ಈ ಮೂರ್ತಿ ಎಂಥದ್ದು ಈ ರಾಮಮೂರ್ತಿ, ನನ್ನಲ್ಲಿ ಪ್ರಕಟ ಮಾಡಬೇಕಾದ ಗುಣಗಳನ್ನ ಪ್ರಕಟ ಮಾಡಲಿಕ್ಕೆ ಸಿದ್ಧ ಆದ ಮೂರ್ತಿ, ನಾನು ಉಪಾಸನೆ ಮಾಡಲೇಬೇಕಾದ ಬಿಂಬಾತ್ಮಕ ರಾಮಮೂರ್ತಿ, ಬಿಂಬಾತ್ಮಕ ಕೃಷ್ಣಮೂರ್ತಿ ಎಂಬ ರಹಸ್ಯವನ್ನ ಇಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಆ ಕ್ರಮದಲ್ಲಿ ಹೊರಟಾಗ ಇಲ್ಲಿ ಜೀವಾಕಾರದ ಆ ಬಿಂಬಮೂರ್ತಿಯೂ ಕೂಡ ಇನ್ನೊಂದು ರೂಪದಿಂದ ತಯಾರಾಗಿದೆ, ಅದು ಯಾವುದು ಅಂದ್ರೆ ನೃಸಿಂಹ ರೂಪ ಅಂದ್ರು. ಆ ಅಗ್ರೇಶನು ಪ್ರಾದೇಶನು ಮೂಲೇಶನು ಕೂಡ ಒಳಗೆ ನೃಸಿಂಹ ರೂಪಗಳಿಂದ ತಯಾರಾಗಿದ್ದಾರೆ ಎಂಬುದನ್ನು ಆಚಾರ್ಯ ಹೇಳುತ್ತಾರೆ. ಹಾಗಾದರೆ ಈ ನೃಸಿಂಹ ರೂಪ ಎಂಥದ್ದು, ಜೀವನ ಸ್ವರೂಪ ದೇಹದಲ್ಲೇ ಇದ್ದುಕೊಂಡು ಜೀವನಿಂದ ಸಾಧನೆಗಳನ್ನು ಮಾಡಿಸಿ ಅನೇಕ ಜನ್ಮಗಳನ್ನು ಕೊಡಿಸಿ ಸುತ್ತು ಇರುವ ಲಿಂಗ ದೇಹದ ಪ್ರಭಾವ ಆ ಅನೇಕ ಜನ್ಮಗಳಲ್ಲಿ ಇವನಿಗೆ ತೋರಿಸಿ ಅವನಿಗೆ ಆ ಲಿಂಗ ದೇಹದಲ್ಲಿರುವಂತಹ ಏನು ಗಟ್ಟಿತನ, ಆ ಲಿಂಗ ದೇಹದ ದೃಢತ್ವ ಅವನಿಗೆ ತೋರಿಸಿ ಅವನಿಗೆ ಆ ಸಾಧನೆಗಳನ್ನು ಮಾಡಿಸಿ ಆ ಸಾಧನೆಗಳ ಮೂಲಕ ತಾನೇ ಲಿಂಗ ದೇಹವನ್ನ ಹಗುರಾಗಿ ಮಾಡಿ ಅದನ್ನ ತೆಳುವಾಗಿ ಚೆನ್ನಾಗಿ ಅದನ್ನ ಸರಿಯುವಂತೆ ಮಾಡಿ ಕೊನೆಗೆ ಅವರನ್ನ ಕರೆಕೊಂಡು ಹೋಗಿ ವಿರಜಾನದಿ ಸ್ನಾನ ಮಾಡಿಸಿ ವಿರಜಾನದಿ ಸ್ನಾನದಲ್ಲಿ ತೊಯ್ದಂಥ ಆ ಲಿಂಗ ದೇಹವನ್ನ ಖಡ್ಗದಿಂದ ಖಡ್ಗ ಪ್ರಹಾರದಿಂದ ತೆಗೆದು ಬಿಡುವಂತಹ ನೃಸಿಂಹ ರೂಪ ಏನಿದೆ ಆ ರೂಪದ ಕಥಾ ಅಂದರೆ ಆ ನೃಸಿಂಹ ನಾಮಕ ಭಗವಂತ ನಮ್ಮ ಸ್ವರೂಪ ದೇಹದಲ್ಲೇ ನಿಂತುಕೊಂಡು ಅವನೇ ಲಿಂಗ ಅನಿರುದ್ಧ ಸ್ಥೂಲ ದೇಹಗಳಲ್ಲಿ ವ್ಯಾಪ್ತನಾಗಿ ನಿಂತು ನಮ್ಮ ಇಡೀ ಇಂದ್ರಿಯಗಳನ್ನು ಕೆಲಸ ಮಾಡಿಸಿ ಇಂದ್ರಿಯಗಳ ಮೂಲಕ ಅವನಿಗೆ ಪ್ರೀತಿಕರವಾದ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬೇಕಾದ ಅನೇಕ ಸಾಧನೆಗಳನ್ನ ಅವನೇ ಮಾಡಿಸ್ತಾನಲ್ಲ, ಆ ಸಾಧನೆಗಳನ್ನ ಆ ಭಗವಂತ ಮಾಡಿಸುವ ರೀತಿ ಅದನ್ನೇ ಬಿಂಬ ಕ್ರಿಯಾ ಅಂದ್ರು. ಬಿಂಬನಾಮಕ ಭಗವಂತ ನಮ್ಮ ಇಂದ್ರಿಯಗಳಲ್ಲಿ ನಿಂತು ಮಾಡಿ ಮಾಡಿಸುವ ಚರ್ಯ ಬಿಂಬ ಕ್ರಿಯಾ, ಅದನ್ನೇ ಕಥಾ ಅಂದ್ರು. ಅದೇ ಹರಿಕಥಾ. ಬಿಂಬನಾಮಕ ಭಗವಂತ ನಮ್ಮ ಇಂದ್ರಿಯಗಳಲ್ಲಿ ನಿಂತು ತಾನು ಮಾಡಿ ಮಾಡಿಸುವ ಸಾಧನೆಗಳ ವಿಚಾರ, ಆ ಸಾಧನೆಗಳನ್ನು ನಮ್ಮಿಂದ ಮಾಡಿ ಮಾಡಿಸುವಾಗ ತಾನು ಪ್ರಕಟ ಮಾಡುವ ಅದ್ಭುತ ರೂಪಗಳ ವಿನ್ಯಾಸ, ಇದೇ ಕಥಾ. ಇದನ್ನು ಚಿಂತನೆ ಮಾಡಿದರೆ ಹೊರತು ನಮಗೆ ಬಂಧನ ಬಿಡುಗಡೆ ಆಗಲ್ಲ ಎಂಬುದು ರಹಸ್ಯ. ಆದ್ದರಿಂದ ನಾವು ಯಾರನ್ನು ಚಿಂತನೆ ಮಾಡಬೇಕು? ಹರಿಯನ್ನು ಚಿಂತನೆ ಮಾಡಬೇಕು. ಬಿಂಬಾತ್ಮಕನಾದ ನರಸಿಂಹನನ್ನು ಚಿಂತನೆ ಮಾಡಿ ಆ ನರಸಿಂಹನನ್ನೇ ಇಲ್ಲಿ ಸ್ತೋತ್ರ ಮಾಡುತ್ತಾ ಇದ್ದಾರೆ. ನರಸಿಂಹನೇ, ಇವ ಅರ್ಥ ಆಯ್ತು. ಈ ನರಸಿಂಹ ಎಂಥವ ಅಂದರೆ ಇಷ್ಟು ಕೆಲಸ ಮಾಡಿಸುವವ. ಎಂತಹ ನರಸಿಂಹ? ಸ್ವರೂಪ ದೇಹದಲ್ಲಿದ್ದು ಸ್ವರೂಪ ದೇಹ ರಕ್ಷಣೆ ಮಾಡುತ್ತಾನೆ. ಲಿಂಗ ಅನಿರುದ್ಧ ಸ್ಥೂಲ ದೇಹಗಳಲ್ಲಿದ್ದು ಅದು ನಾಶವಾಗದಂತೆ ರಕ್ಷಣೆ ಮಾಡುತ್ತಾನೆ. ಹಾಗೆ ಅಲ್ಲಿ ದೈತ್ಯರ ಹಾವಳಿ ಬಾರದಂತೆ ಮಾಡುತ್ತಾನೆ. ಹಾಗೆ ಆ ಲಿಂಗ ದೇಹದ ಪ್ರಭಾವದಿಂದ ಬಂದ ನಾನಾ ಪಾರಬ್ಧ ಕರ್ಮ, ಸಂಚಿತ ಕರ್ಮ, ಏನೇನು ಕರ್ಮಗಳಿವೆ ಆ ಕರ್ಮಗಳನುಸಾರವಾಗಿ ಕೆಟ್ಟ ಕೆಲಸಗಳು ನಮ್ಮಿಂದ ಆಗಬೇಕಾದರೆ ಆ ಕೆಟ್ಟ ಕೆಲಸಗಳು ಮಾಡಿಸುವಾಗ ದೈತ್ಯರನ್ನು ಇಟ್ಟು ಅವರ ಮೂಲಕವೇ ದೇವತೆಗಳ ದ್ವಾರ ದೈತ್ಯರಲ್ಲಿ ಪ್ರವೇಶ ಮಾಡಿಸಿ ದೈತ್ಯರನ್ನು ನಮ್ಮಲ್ಲಿಟ್ಟು ಆ ದೈತ್ಯರ ಮೂಲಕ ನಮ್ಮಿಂದ ಕೆಟ್ಟ ಕೆಲಸ ಮಾಡಿಸಿದರು. ಎಷ್ಟಾಗಬೇಕೋ ಅಷ್ಟು ಮಾಡಿಸಿ ನಂತರ ಆ ದೈತ್ಯರನ್ನ ಏನೂ ಕೆಲಸ ಮಾಡಲಿಕ್ಕಾಗದ ನಿಸ್ಸತ್ವರಂತೆ ಮಾಡಿ ಅವರನ್ನ ತುಳಿದು ದೇವತೆಗಳ ಮೂಲಕ ಅದ್ಭುತ ವ್ಯಾಪಾರಗಳನ್ನು ಮಾಡಿಸಿ ನಮ್ಮ ಸಾಧನೆಯನ್ನ ಮಾಡಿಸುವಂತಹ ಸ್ವಾಮಿ ಯಾರಿದ್ದಾರೆ? ಅವನೇ ನರಸಿಂಹ. ಅಂಥ ನರಸಿಂಹನೇ ನಮಗೆ ನಿನಗೆ ನಮಸ್ಕಾರ ಮಾಡುತ್ತಾ ಇದ್ದೇನೆ ಅಂತ ಇಷ್ಟೆಲ್ಲ ಅರ್ಥವನ್ನಿಟ್ಟಿದ್ದಾರೆ. ಬರೇ ಏನು ನರಸಿಂಹ ಕಂಬ ಹೊಡ್ಕೊಂಡು ಬಂದ, ಆತನಿಗೊಂದು ನಮಸ್ಕಾರ ಅಂತ ಇಷ್ಟಲ್ಲ. ಇಷ್ಟು ಕೆಲಸ ಮಾಡುತ್ತಾನೆ ಮಹಾನುಭಾವ. ನಮಗಾಗಿ ದುಡಿಯುವ ಏಕೈಕ ಚೇತನ, ನಮ್ಮ ಸ್ನೇಹಿತ, ನಮಗೆ ನಾವು ಅವನ ಮುಖ ನೋಡದಿದ್ದರೂ ಕೂಡ ನಮಗಾಗಿ ಸದಾ ಕಾಯುವ ವ್ಯಕ್ತಿ, ಅಂಥ ನರಸಿಂಹನ ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ ಹರಿಕಥಾಮೃತ ಸಾರದಲ್ಲಿ. ನರಸಿಂಹನೇ ನಮಿಪೆ. ನಮಿಪೆ ಎಂಬುದರಲ್ಲಿ ಎಷ್ಟೋ ಅರ್ಥ ಇಟ್ಟಿದ್ದಾರೆ ಸ್ವಾಮಿ. ಇಷ್ಟೆಲ್ಲ ಉಪಕಾರ ಮಾಡ್ತೀಯಲ್ಲ, ಜೀವ ಕೋಟಿಗೆ ಇಷ್ಟು ಉಪಕಾರ ಮಾಡ್ತೀಯ. ಇಂಥ ನಿನಗೆ ಯಾರೊಬ್ಬರಾದರೂ ಕೂಡ ನಿನಗೆ ಬೇಕಾದ್ದನ್ನ ಕೊಡುವವರಿದ್ದಾರಾ ಅಂತ ಪ್ರಶ್ನೆ. ಲಕ್ಷ್ಮೀದೇವಿ ಮೊದಲುಕೊಂಡು ಪ್ರತಿಯೊಬ್ಬರೂ ಕೂಡ ಯಾರಾದರೂ ಒಬ್ಬರು, ಇಷ್ಟು ಕಲ್ಪಗಳಾಯಿತು, ಎಷ್ಟು ಕಾಲ ಆಯಿತು, ಎಷ್ಟು ಸಲ ಸೃಷ್ಟಿ ತಂದೆಯೋ ಎಲ್ಲರನ್ನೂ ಕೂಡ, ಈ ಇಷ್ಟು ಕಾಲದಲ್ಲಿ ಇಷ್ಟು ಜೀವರಾಶಿಗಳಲ್ಲಿ ಎಷ್ಟು ಮುಕ್ತ ಬ್ರಹ್ಮರು ಬಂದರು, ಎಷ್ಟು ಮುಕ್ತ ರುದ್ರರು, ಎಷ್ಟು ಶೇಷರು ಎಲ್ಲರೂ ಬಂದಿದ್ದಾರು. ಎಲ್ಲಾ ಜೀವರಾಶಿಗಳು ಕೂಡ ನಿನ್ನಿಂದ ಉಪಕಾರ ಪಡೆದವರೇ. ಸರಿಯಪ್ಪ, ಅದು ಚಂದ. ಆದರೆ ಯಾರಾದರೂ ಎಂದಾದರೂ ನಿನಗೆ ಬೇಕಾದ ವಸ್ತು ಒಂದಾದರೂ ಕೊಟ್ರೋ, ನಿನಗೆ ಬೇಕಾಗಿದ್ದೇನಾದರೂ ಕೊಟ್ರೋ ಅಂದ್ರೆ ಇಲ್ಲ ಎಂಬುದೇ ಉತ್ತರ. ಹಾಗಾದರೆ ಇವರೆಲ್ಲ ಇಷ್ಟು ಉಪಕಾರ ನಿನ್ನಿಂದ ಪಡ್ಕೊಂಡು ನಿನಗೆ ಕೊಟ್ಟದ್ದೇನಯ್ಯ ಅಂದರೆ ಎಲ್ಲರೂ ಕೊಟ್ಟದ್ದು ಒಂದೇ ಒಂದು ನಮಸ್ಕಾರ, ಭೂಯಿಷ್ಠಾಂತೇ ನಮ ಉಕ್ತಿಂ ವಿಧೇಮ. ಏ ಸ್ವಾಮಿ, ನೀನು ಪೂರ್ಣ, ನಿನಗೆ ಬೇಕಾಗಿದ್ದು ಏನೂ ಇಲ್ಲ, ಏನೂ ಇಲ್ಲ. ಹೇಗೆ ಹಬ್ಬದ ದಿವಸ ಚೆನ್ನಾಗಿ ಊಟ ಮಾಡಿದ, ಹೋಳಿಗೆ ಎಲ್ಲ ಊಟ ಮಾಡಿದ ಅಪ್ಪ ಕಂಠವರೆಗೂ ಊಟ ಮಾಡಿದ್ದಾನೆ, ತಾಂಬೂಲ ಹಾಕೊಂಡು ಕೂತಿದ್ದಾನೆ, ಅಂಥ ಕಾಲಕ್ಕೆ ಮಗ ಪಿಪ್ಪರಮೆಂಟ್ ಪ್ಯಾಕೆಟ್ ಇಟ್ಟುಕೊಂಡು ಪಿಪ್ಪರಮೆಂಟ್ ಸವಿತಾ ಇದ್ದಾನೆ, ಅವನಿಗೇನೋ ಬುದ್ಧಿ ಬಂತು ಅಪ್ಪನಿಗೆ ಕೊಡಬೇಕು ಅಂತ. ಮಾಮೂಲು ಬರೋದಿಲ್ಲ, ತಿಂತಾನೆ ಇರ್ತಾನೆ, ಆದರೆ ಯಾವಾಗೋ ಒಂದ್ಸಲ ಅಪ್ಪನಿಗೆ ಕೊಡಬೇಕು ಅಂತ ಬರುತ್ತೆ. ಆ ಬಂದಾಗ ಆ ಪಿಪ್ಪರಮೆಂಟ್ ಪ್ಯಾಕೆಟ್ ಅಲ್ಲಿ ಕೊಟ್ರೆ ಎಲ್ಲಿ ತನಕ ಕಡಿಮೆ ಆಗುತ್ತೋ ಅಂತ ಅರ್ಧ ಸವೆದ ಪಿಪ್ಪರಮೆಂಟ್ ಬಾಯಲ್ಲಿರುತ್ತೆ, ಅದನ್ನೇ ತೆಗೆದು ಅಪ್ಪನಿಗೆ ಕೊಡ್ಲಿಕ್ಕೆ ಬರ್ತಾನೆ. ಅಪ್ಪ ತಗೋ ಅಂತ, ಎಲ್ಲಿ ಹೊಟ್ಟೆ ತುಂಬಿ ಕಂಠದವರೆಗೂ ಊಟ ಆಗಿ ತಾಂಬೂಲ ಜಿಗಿತಾ ಇರುವಂತ ಅಪ್ಪನಿಗೆ ಅರ್ಧ ಸವೆದ ಎಂಜಲುಮಯ ಆ ಪಿಪ್ಪರ್ಮೆಂಟು ಬೇಕೋ, ಅದು ತಿನ್ಲಿಕ್ಕಾದ್ರೂ ಮನಸ್ಸು ಬರುತ್ತೋ? ಆದರೆ ಅಪ್ಪ ಅದನ್ನು ಬಿಸಾಡತಾನೋ ತೂ ಅಂತಾನೋ ಇಲ್ಲ, ಆ ಮಗನ ಭಾವನೆಗೆ ಬೆಲೆ ಕೊಟ್ಟು ಅವ ಕೊಟ್ಟ ಆ ಪಿಪ್ಪರಮೆಂಟ್ ಅನ್ನೇ ತೆಗೆದು ಅದರ ಎಂಜಲನ್ನು ಒರೆಸಿ ಪಕ್ಕಕ್ಕೆ ಇಟ್ಟಿರ್ತಾನೆ. ಯಾಕಂದ್ರೆ ಮಗನ ಬುದ್ಧಿ ಗೊತ್ತು ಮತ್ತು ಅದನ್ನೇ ಕೇಳುತ್ತಾನೆ ಅಂತ. ಮಗ ಚೂರಲ್ಲಿ ಹೋಗ್ತಾನೆ ಮತ್ತು ಬರ್ತಾನೆ, ಎಲ್ಲಿ ನನ್ನ ಪಿಪ್ಪರಮೆಂಟು ಅಂದಾಗ ಆ ಪಿಪ್ಪರಮೆಂಟು ಅರ್ಧ ಸಾವಿರದ ಪಿಪ್ಪರಮೆಂಟಿನ ಜೊತೆಗೆ ಇನ್ನಷ್ಟು ಪ್ಯಾಕೆಟ್ ಅನ್ನು ಕೊಟ್ಟು ಕಳಿಸ್ತಾನೆ ಅಪ್ಪ. ಇದೇ ತರ ಸ್ವಾಮಿ ಅವನಿಗೇನೂ ಬೇಕಾಗಿಲ್ಲ, ಆನಂದ ಪೂರ್ಣ, ಪೂರ್ಣ ಆನಂದ ಇದೆ. ಇನ್ನ ಯಾವುದರಿಂದಾದರೂ ಆನಂದ ಬರಬೇಕು ಅವನಿಗೆ ಅಂದ್ರೆ ಏನೊಂದು ಚೂರು ಆನಂದ ಬೇಕಾಗಿಲ್ಲ ಅವನಿಗೆ, ಅಷ್ಟು ಆನಂದ ಪೂರ್ಣ. ನಾವು ಯಾವ ವಸ್ತು ಕೊಟ್ಟರೆ ಏನು ಬೇಕಾಗುತ್ತೆ? ಏನೂ ಇಲ್ಲ. ಆದರೆ ನಮಗಾಗಿ ಎಲ್ಲ ಮಾಡುತ್ತಾನೆ ಅಂತವನಿಗೆ ಏನು ಕೊಟ್ಟರೆ ಸರಿ ಹೋಗುತ್ತೆ? ನೋಡಿದ್ರು ಏನೂ ಇಲ್ಲ. ಕೊನೆಗೆ ಕೈ ಚೆಲ್ಲಿದ್ರು. ಯಾಕೆ ಅಂದ್ರೆ ಏನು ನಮ್ಮ ಹತ್ರ ಇದೆ ಅಂತ ಹೇಳ್ತೇವಲ್ಲ, ಅವೆಲ್ಲ ನೀ ಕೊಟ್ಟದ್ದೆ, ನೀ ಕೊಡದಿರುವಂತದ್ದು ನಿನ್ನ ಅಧೀನವಲ್ಲದ್ದು ಯಾವುದೂ ಇಲ್ಲ. ಅಂತ ಕಾಲಕ್ಕೆ ನಿನಗೆ ನನ್ನದು ಅಂತ ಕೊಳ್ಳಿಕ್ಕೆ ಏನಾಗುತ್ತೆ? ಏನೂ ಇಲ್ಲ ಅಯ್ಯ. ಈ ನಮಸ್ಕಾರ ಒಂದು ಮಾಡಬಲ್ಲೆ, ಅದು ನೀ ಮಾಡಿಸಿದರೆ, ನೀ ಬುದ್ಧಿ ಕೊಟ್ಟು ನಮಸ್ಕಾರ ಮಾಡಿಸಿದರೆ ನಿನಗೆ ನಮಸ್ಕಾರ ಮಾಡಬಲ್ಲೆ ಅಷ್ಟೇ ಹೊರತು ಇನ್ನೊಂದಿಲ್ಲ. ನಿನ್ನ ಅದ್ಭುತ ಮೂರ್ತಿಗೆ ನಮೋ ನಮಃ, ನಿನ್ನ ಅದ್ಭುತ ಗುಣಗಳಿಗೆ ನಮೋ ನಮಃ, ನಿನ್ನ ಅದ್ಭುತ ಕ್ರಿಯೆಗಳಿಗೆ ನಮೋ ನಮಃ, ನಿನ್ನ ಕರುಣೆಗೆ ನಮೋ ನಮಃ ಅಂತ ಮುಕ್ತರು ಮೋಕ್ಷದಲ್ಲಿ ಸದಾ ಸದಾ ಆ ಭಗವಂತನನ್ನ ಕೊಂಡಾಡುತ್ತಾನೆ ಇರ್ತಾರೆ. ಅವನ ಅಭಿಮಾನ ಪಡೆಯಲಿಕ್ಕೆ ಸದಾ ಸದಾ ಪ್ರಯತ್ನ ಇದೆ. ನಾವು ದೇವರಿಗೆ ಕೊಡುವಂಥದ್ದು ಅದಕ್ಕೆ ಜಗನ್ನಾಥದಾಸರು ನರಸಿಂಹದೇವರಿಗೆ ಏನು ಕೊಟ್ಟಿಯ ಅಂದರೆ ಗ್ರಂಥದ ಹಾದಿಯಲ್ಲಿ ಮಧ್ಯದಲ್ಲಿ ಕೊನೆಯಲ್ಲಿ ತಮ್ಮ ಜೀವನ ಇಡೀ ಕೊಟ್ಟದ್ದೇನು ಭಗವಂತನಿಗೆ? ನಾನು ಕೊಳ್ಳಿಕ್ಕಾಗೋದು ಒಂದೇ ಒಂದು, ನಮಿದೇ ಸ್ವಾಮಿ, ನಿನಗೆ ನಮಸ್ಕಾರ ಮಾತ್ರ ಕೊಡಲಿಕ್ಕೆ ಸಾಧ್ಯ. ಬಹಿಷ್ಠಾಂತೆ ಮುಕ್ತಿಂಬಿದೆ, ನಿನ್ನಂಥ ಪೂರ್ಣನಾದವನಿಗೆ, ಕರುಣಾಪೂರ್ಣನಾದವನಿಗೆ, ಶಕ್ತಿಯಿಂದ ಪೂರ್ಣ, ಜ್ಞಾನದಿಂದ ಪೂರ್ಣ, ಎಲ್ಲ ಐಶ್ವರ್ಯದಿಂದ ಪೂರ್ಣ, ಆನಂದ ಪೂರ್ಣ, ಎಲ್ಲ ಪೂರ್ಣ. ನಿನ್ನಲ್ಲಿ ಏನಾದರೂ ಚೂರು ಕಡಿಮೆ ಇದ್ರೆ ಏನಾದರೂ ಕೊಡುವುದಾಗಿತ್ತು. ಯಾವುದು ಯಾವುದು ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇರುವುದಿಲ್ಲ, ಕೊನೆಗೆ ನಾನು ನಿನ್ನ ಅಧೀನ. ಈ ನಮಸ್ಕಾರವೂ ನಿನ್ನ ಅಧೀನವಯ್ಯ, ನೀ ಮಾಡಿಸಿದ್ರೆ ಮಾಡ್ತಾ ಇದ್ದೇನೆ. ಆದ್ದರಿಂದ ನಮಸ್ಕಾರವನ್ನಾದರೂ ಅದು ನಿನಗೆ ಬೇಕಾಗಿಲ್ಲ, ದಯವಿಟ್ಟು ನನಗಾಗಿ ಸ್ವೀಕಾರ ಮಾಡು ಎಂಬುದನ್ನ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡುತ್ತಾ ಇದ್ದಾರೆ. ಇಷ್ಟರ್ಥ ತುಂಬಿದರು ನಾರಸಿಂಹನೇ ನಮಿಬೇ. ನಾನು ಕೇಳದೇನೆ ಅನೇಕ ಕಾಲದಿಂದ ಅನಾದಿ ಕಾಲದಿಂದ ನಿನ್ನ ಹೊಟ್ಟೆಯಲ್ಲಿ ಬಿದ್ದಂತ ನನ್ನನ್ನ ಎಚ್ಚರ ಇಲ್ಲದೆ ಎಚ್ಚರ ತಪ್ಪಿ ಬಿದ್ದಂತ ಸುಷುಪ್ತಿಯಲ್ಲಿ, ಸುಷುಪ್ತಿ ಸಂಸ್ಥಾನ್ ಅಂತ ಹೇಳ್ತಾರೆ ತಾತ್ಪರ್ಯದಲ್ಲಿ, ಅಂತ ಸುಷುಪ್ತಿಯಲ್ಲಿ ಬಿದ್ದವರನ್ನ ಯಾರು ಕೇಳಬೇಕು? ಯಾರ ನಾಥರವರಿಗೆ? ನೀನೊಬ್ಬನೇ ಅಲ್ವಾ? ಅನಾದಿ ಕಾಲದಿಂದ ತಾಯಿ ಮಕ್ಕಳನ್ನ ಕಾದಂತೆ ಈ ತಾಯಿ ಏನು ಉಪಯೋಗ ನಿನ್ನ ಮುಂದೆ? ಅಂತ ಎಲ್ಲರನ್ನ ಬಚ್ಚಿಟ್ಟು ಬಚ್ಚಿಟ್ಟು ರಕ್ಷಣೆ ಮಾಡಿ ಅವರಿಗೆ ಗೊತ್ತಿಲ್ಲದೇನೆ ಅವರನ್ನ ಸೃಷ್ಟಿಗೆ ತಂದು ಅವರ ಉದ್ಧಾರಕ್ಕಾಗಿ ಹಗಲು ರಾತ್ರಿ ಹೆಣಗುವಂತ ನಿನ್ನಂಥ ಸ್ನೇಹಿತ, ನಿನ್ನಂಥ ದೊರೆ ಸಿಗುತ್ತಾರೇನಯ್ಯ? ಸಿಗು. ಆದ್ದರಿಂದ ನಿನಗೆ ನಮೋ ನಮಃ. ಆದ್ದರಿಂದ ನರಸಿಂಹನೇ ನಮಿತೇ. ಇನ್ನ ನಮಸ್ಕಾರ ಮಾಡಿದ ಮೇಲೆ ನರಸಿಂಹ ಹೇಳುತ್ತಾನೆ ಪ್ರಹ್ಲಾದರಾದರಿಗೆ, ಪ್ರಹ್ಲಾದ ವರಂ ವರ ಭದ್ರಂತೆ ವರದೋಸ್ಮಿ, ನಾನು ವರದನಾಗಿದ್ದೇನೆ, ನನ್ನಷ್ಟು ವರ ಕೊಡುವವರು ಯಾರೂ ಇಲ್ಲ. ಹೇ ಪ್ರಹ್ಲಾದ ಕೇಳಯ್ಯ ಅಂತ ಹೇಳ್ತಾನೆ. ಕೇಳುವಾಗ ಅಂತಹ ವರದನಾದ ಸ್ವಾಮಿಯನ್ನು ಏನು ಕೇಳಬೇಕು ಅಂದ್ರೆ ಕರುಣಿಕೋರು ಯಮಗೆ ಮಂಗಳವ ಅಂದ್ರು. ಮಂಗಳವನ್ನು ಕರುಣಿಸು. ಇಲ್ಲಿ ದಾಸರಾಯರು ನಮ್ಮ ಕುರಿತು ಪ್ರಾರ್ಥನೆ ಮಾಡುತ್ತಾರೆ, ಯಮಗೆ ಮಂಗಳವ ಅಂತ. ಎನಗೆ ಅಂತ ಹಾಕಲಿಲ್ಲ. ಯಾಕಂದ್ರೆ ಈ ಸುತ್ತಿದ್ದ ಜನಾಂಗ ಹೇಗಿದ್ದಾರೆ? ಸ್ವಾಮಿ ನನ್ನನ್ನೇನೋ ಜನರನ್ನು ಉದ್ಧಾರ ಮಾಡುವಂತ ಹೇಳಿ ಕಳಿಸಿದ್ದೀಯಾ, ಗ್ರಂಥ ಬರೆಯುವಂತ ಹೇಳಿದ್ದೀಯಾ, ಆದರೆ ಈ ಗ್ರಂಥ ಯಾರಿಗೆ ಕೊಡ್ತಾ ಇದ್ದೇನೋ ಅವರಿಗೆ, ಅವರ ಪರಿಸ್ಥಿತಿ ಹೇಗಿದೆ ಅಂದರೆ ಅವರಿಗೆ ಏನು ಬೇಕೋ ಅವರಿಗೆ ಗೊತ್ತಿಲ್ಲ. ಬೇಡದ್ದನ್ನೆಲ್ಲ, ಯಾವುದಾದ್ರೆ ಅವರನ್ನ ಕೊಂದು ಬಿಡುತ್ತೋ, ಯಾವುದಾದ್ರೆ ಅವರನ್ನ ನಾಶ ಮಾಡಿ ಬಿಡುತ್ತೋ, ಅಂಥದ್ದನ್ನೇ ಬೇಡಿ 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 ನಿನ್ನನ್ನು ಒದ್ದಾಡ್ತಾ ಇದ್ದಾರಯ್ಯ. ಅವರಿಗೇನು ಬೇಕೋ ಅವರಿಗೆ ಗೊತ್ತಿಲ್ಲ. ಆದ್ದರಿಂದ ಎಲ್ಲರ ಹಣೆ ಬರ ಗೊತ್ತಿದ್ದವ ನೀನೊಬ್ಬನೇ, ನಿನ್ನ ಕುರಿತು ಯಾರಿಗೂ ಗೊತ್ತಿಲ್ಲ. ಅವರ ಕುರಿತು ನಿನಗೆ ಚೆನ್ನಾಗಿ ಗೊತ್ತಿದೆ ಅನ್ನುವುದು ಅವರಿಗೆ ಗೊತ್ತಿಲ್ಲ. ಅವರಿಗೇನು ಬೇಕೋ ನಿನಗೆ ಗೊತ್ತು ಎಂಬುದು ಗೊತ್ತಿಲ್ಲ. ಅವರಿಗೆ ಏನು ಬೇಡವೋ ಅವರಿಗೆ ಗೊತ್ತಿಲ್ಲ. ಏನು ಬೇಡಿದರೆ ಹಾಳಾಗ್ತೀವಿ ಎಂಬುದು ಗೊತ್ತಿಲ್ಲ. ಆ ಬೇಡದ್ದನ್ನೆಲ್ಲ ನಿನ್ನಲ್ಲಿ ಬೇಡಿ ಬೇಡಿ ಬೆಂಡಾಗ್ತಾರೆ ಇದ್ದಾರಯ್ಯ. ಅದರಿಂದ ಯಮಗೆ ನಾನು ಏನು ಯಾರನ್ನು ಧಾರ ಮಾಡಲಿಕ್ಕೆ ಬಂದಿದ್ದಿ ಅಂತ ನೀ ಕಳಿಸಿದ್ದೀಯಲ್ಲ, ಆ ಎಲ್ಲಾ ಗುಂಪಿಗೆ ಮಂಗಳವ ಕರುಣಿಪೋದು, ಮಂಗಳ ಕೊಡಯ್ಯ. ಏನು ಮಂಗಳ? ನಮಗೆ ಯಾವುದರಿಂದ ಒಳ್ಳೆಯದಾಗುತ್ತೋ ಅದು ಮಂಗಳ. ಅದು ನಿನಗ್ ಗೊತ್ತು, ಯಾಕಂದ್ರೆ ನಾವು ಯಾವುದು ಮಂಗಳ ಅಂತ ನಾವಂದುಕೊಂಡಿರ್ತೀವೋ ಅದು ಮಂಗಳ. ಯಾಕೆ ಅಂದ್ರೆ ನಮಗೆ ಬುಡ ಮೇಲೂ ಗೊತ್ತಿಲ್ಲ, ಯಾವ್ದೇನು ಮಾಡುತ್ತೋ ಗೊತ್ತಿಲ್ಲ. ಏನು ಬೇಡಿ ಬೇಡಿ ಒದ್ದಾಡ್ತಾ ಇರ್ತೇವೆ, ಪದಾರ್ಥಗಳನ್ನ ಬೇಡತಾ ಇರ್ತೇವೆ, ಮುಖ ತಿರುಗಿಸಿ ಹೋಗುವ ವ್ಯಕ್ತಿಗಳನ್ನು ಬೇಡತಾ ಇರ್ತೇವೆ. ಅವರು ಸ್ನೇಹ ಬರಲಿ, ಅವರು ಚೆನ್ನಾಗಿರ್ಲಿ, ಇವರು ಚೆನ್ನಾಗಿರ್ಲಿ ಅಂತ ಒದ್ದಾಡತಾನೆ ಇರ್ತೇವೆ. ಎಲ್ಲರೂ ಮುಖ ತಿರುಗಿಸಿ ಹೋಗುವವರೇ. ಆದ್ದರಿಂದ ಸ್ವಾಮಿ, ನಮಗೆ ಜೀವನದಲ್ಲಿ ಏನು ಬೇಕೋ ಗೊತ್ತಿದ್ದವ ನೀನೊಬ್ಬನೇ. ಆದ್ದರಿಂದ ನೀನೇ ನಮಗೆ ದಯಪಾಲಿಸು, ಏನು ಬೇಕೋ ಅದು ಕೊಡು. ಅಥವಾ ಏನು ಬೇಡಿದರೆ ನಮಗೆ ಒಳ್ಳೇದಾಗುತ್ತೋ ಆ ಎಚ್ಚರ ಕೊಡಯ್ಯ, ಅದೊಂದು ಮಂಗಳ. ಯಾಕೆಂದ್ರೆ ಏನು ಬೇಡಿದರೆ ಒಳ್ಳೇದೋ ಆ ಎಚ್ಚರವೂ ಇಲ್ಲ ನಮಗೆ, ಆ ಎಚ್ಚರ ಕೊಡು, ಅದು ಮೊದಲನೆಯ ಮಂಗಳ. ಆ ಏನು ಬೇಡಬೇಕೋ ಆ ಬೇಡಬೇಕಾದ ವಸ್ತುವಿನ ಸ್ವರೂಪದ ಪರಿಚಯ ಮಾಡಿಕೊಡು, ಅದು ಎರಡನೇದು ವಿಶೇಷವಾಗಿರತಕ್ಕಂಥದ್ದು. ಅದು ಏನು ವಿಶೇಷವಾಗಿ ದಾಸರು ಭಗವಂತನ ಯಾವ ರೀತಿಯಾದ ಮಂಗಳವನ್ನ ಕೇಳಿದರು ಎಂಬುದನ್ನ ನಾಳೆ ಮತ್ತು ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣ ವಸ್ತು.